योऽन्तः प्रविश्य मम वाच मिमाम् प्रसुप्ताम् सञ्जीवयत्यखिलशक्तिधरस्वधाम्नः अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्षामि वायोरवतारलीलां परमपवित्रवाद ಶ್ರೀಮದ್ ಆಚಾರ್ಯರ ಜೀವನ ಅಂತ ಹೇಳಿದರೆ ಅತ್ಯಂತ ಪಾವನ ಅದು. ಅವರಿಗೆ ಸಂಬಂಧಪಟ್ಟದ್ದು ಅವರು ಪವನ, ಅವರಿಗೆ ಸಂಬಂಧಪಟ್ಟಿದ್ದೆಲ್ಲ ಪಾವನ. ಅದನ್ನು ಕೇಳಿದಾಗಲೇ ನಾವು ಪಾವನ ಅನ್ನೋದು ಅದರ ಅತ್ಯಂತ ಶ್ರೇಷ್ಠವಾದಂತಹ ಹಿರಿಮೆ. ಅದಕ್ಕೇನೆ ಭುವನಾದ್ಭುತ ಬದ್ಧಚೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ. ಭುವನದಲ್ಲಿ ಅದ್ಭುತರು ಅಂತಹ ತ್ರೈಲೋಕ್ಯ ಆಚಾರ್ಯರು, ಅವರ ಮಹಿಮೆ ಊಹಾತೀತವಾದದ್ದು. ಅಂಥ ಆಚಾರ್ಯರು ಹೇಗೆ ತಾವು ಬರೆದ ಬ್ರಹ್ಮಸೂತ್ರ ಭಾಷ್ಯವನ್ನು ಶ್ರೀ ವ್ಯಾಸನಾರಾಯಣರಿಗೆ ಸಮರ್ಪಣೆಯನ್ನು ಮಾಡಿ ಅವರ ಆದೇಶದಂತೆ ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಬರೆದಿದ್ದಾರೆ ಅಂತ ನಿನ್ನೆ ನೋಡಿದ್ದೇವೆ. ಆ ಕಾಲದಲ್ಲಿ ಹೋಗ್ತಾ ಬರ್ತಾ ನಡೆದಂಥ ವೈಭವಗಳು ಅತ್ಯಂತ ಅಪೂರ್ವ. ಮಹಿಮೆಗಳ ಒಂದು ಸರಮಾಲೆಯನ್ನೇ ಕಂಡಿದ್ದೇವೆ. ಬಹುಬಗೆಯ ಮಹಿಮೆಗಳು, ಯಾವ ಮಹಿಮೆಗಳು ಒಂದು ರೀತಿ ಇಲ್ಲ. ಒಂದೊಂದು ಮಹಿಮೆ ಕೂಡ ಮತ್ತೊಂದು ರೀತಿಯಲ್ಲಿರ್ತದೆ. ಇವರೆಲ್ಲ ಬರೀ ಬೂದಿ ಕೊಡೋದು ಅಷ್ಟೇ ಹೊರತು ಇನ್ನೇನು ಇರೋದಿಲ್ಲ ಅದರಲ್ಲಿ. ಅದರಲ್ಲಿ ಯಾವಾಗ ನೋಡಿದ್ರು ವೈವಿಧ್ಯ ಅಂದರೆ ವೈವಿಧ್ಯ. ಅದರಿಂದಲೇ ಅದ್ಭುತ ಅಂತ ಕರೆದಿತ್ತು ಅಂತ ಆಚಾರ್ಯರು ಮತ್ತೆ ಉಡುಪಿಗೆ ಬರ್ತಾ ಇದ್ದಾರೆ. ಒಂದು ಕಡೆಗೆ ಏಕವಾಟ ಅಂತ ಒಂದು ಸ್ಥಳ, ಅಲ್ಲಿ ಆಚಾರ್ಯರು ಒಂದು ದಿವಸ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾರೆ. ಆ ಭಾಷ್ಯ ಪ್ರವಚನ ಮಾಡಬೇಕಾದ್ರೆ ಒಂದು ಅದು ಹುಣ್ಣಿಮೆ ದಿವಸ ಏನೂ ಅಲ್ಲ, ಒಂದು ಕೃಷ್ಣಪಕ್ಷದ ರಾತ್ರಿ. ಸಾಯಂಕಾಲ ಪಾಠ ಎಲ್ಲ ಮುಗೀತು. ಇದ್ದಕ್ಕಿದ್ದಂತೆ ಜಗ್ ಅಂತ ಬೆಳಕು ಬಂತಂತ ಒಂದು ಕಡೆ. ಒಂದು ಸಲ ಕಣ್ಣು ಕೋರೈಸ್ತಕ್ಕಂಥ ಬೆಳಕು ಬಂದು ನಿಂತೋಯ್ತು. ಎಲ್ಲರಿಗೂ ಆಶ್ಚರ್ಯ, ಇದೇನು ಇದಲ್ಲ, ಇದು ನಿಶ್ಚಂದ್ರಾಯಾಮ್ ಕ್ಷಪಾಯಾಂತು ಅಂತ ಹೇಳಿದ್ದಾರೆ. ಬೆಳದಿಂಗಳ ಕಾಲ ಕೂಡ ಅಲ್ಲ, ಇಲ್ಲಿಂದ ಬೆಳಕು ಹೇಗೆ ಬಂತು? ಅದು ಚಂದ್ರನ ಬೆಳಕು ಅಂತ ಅಲ್ಲವೇ ಅಲ್ಲ, ಅದು ಇದೇನು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ನಡೆದಿದ್ದೇನು ಅಂದ್ರೆ ಯಾರು ಉತ್ತರ ಕೊಡಬೇಕು ಅದಕ್ಕೆಲ್ಲ? ಉತ್ತರ ಕೊಡೋ ಸಾಧ್ಯತೆ ಇಲ್ಲ. ಇವತ್ತಾರು ಕಮಿಷನ್ ಮಾಡಿ ರಿಪೋರ್ಟ್ ಕೊಡೋ ಹೊತ್ತಿಗೆ ಕತೆ ಮುಗಿದೋಗಿರುತ್ತೆ. ಯಾಕೆ ಬೆಳಕು ಬಂತು ಅಂತ ಹೇಳೋ ಹೊತ್ತಿಗೆ ಕತ್ಲಾಗಿರುತ್ತೆ ಹೊರತು ಪ್ರಯೋಜನ ಇರೋದಿಲ್ಲ. ಆ ಕಾಲಕ್ಕೆ ಆಚಾರ್ಯ ತಕ್ಷ್ಟ ಹೇಳಿದರಂತೆ, ನಡೆದಿದ್ದಿಷ್ಟೇ ಫಣಿರಾಡ್ ಉಪಶುಶ್ರುವಾನ್ ಸಸನಕಾದಿ ಮುನಿಹಿ ರುಚುರಾಂತರ ಪ್ರವಚನಂ ಫಣಿರಾಡ್ ಉಪಶುಶ್ರುವಾನ್ ಸಸನಕಾದಿ ಮುನಿಹಿ. ಪಾಠ ಕೇಳಲಿಕ್ಕೋಸ್ಕರ ಆಚಾರ್ಯರ ಹತ್ತಿರ ಸ್ವತಃ ಶೇಷದೇವರು ಬರ್ತಾ ಇದ್ದ ಪ್ರತಿನಿತ್ಯದಲ್ಲೂ ಶೇಷದೇವರು ಬರ್ತಾ ಇದ್ದಾರೆ. ಬಂದಂತಹ ಶೇಷದೇವರು ದಿವಸಾದಂ ಕೇಳುತ್ತ ಸದಾಕಾಲ ದೇವತೆಗಳೇ ಮುಖ್ಯಾಧಿಕಾರಿಗಳು. ಅದಕ್ಕೆ ಆಚಾರ್ಯರು ಗ್ರಂಥಗಳನ್ನ ಶ್ರವಣ ಮಾಡಲಿಕ್ಕೆ ಅವರು ಪಾಠ ಹೇಳಬೇಕಾದ್ರಂತೂ ದೇವತೆಗಳ ಮುಖ್ಯ ಶ್ರವಣ ಮಾಡ್ತಾ ಇದ್ದಿದ್ದು. ಒಂದು ಕಡೆಗೆ ದೇವತೆಗಳು ಆಚಾರ್ಯರ ಶಿಷ್ಯರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಇವತ್ತು ಋಷಿಕೇಶ ತೀರ್ಥರು ಮೊದಲಾದವರು ಯಾರು ಸಾಮಾನ್ಯರಲ್ಲ. ಆಚಾರ್ಯರ ಹತ್ರ ಅಷ್ಟು ವರ್ಷಗಳ ಕಾಲ ಇರಬೇಕು ಅಂತ ಹೇಳಿದರೆ ಎಲ್ಲ ದೇವತಾಂಶ ಸಂಭೂತರವರೆಲ್ಲ ಕೂಡ ಸಾಮಾನ್ಯರಲ್ಲ. ಜೊತೆಗೆ ಮೂರು ರೂಪದಿಂದ ನಮ್ಮನ್ನು ಕೇಳೋದಕ್ಕೆ ಬಂದರಂತೆ. ಅದು ವಿಶೇಷ. ಶ್ರೀ ವೇದವ್ಯಾಸ ದೇವರು ಪಾಠ ಹೇಳ್ತಿದ್ದಾಗ ಅದನ್ನು ಕೇಳೋದಕ್ಕೆ ವೈಶಂಪಾಯನಾದಿಗಳ ಮುನಿಗಳು ಒಳಗೆ ಸೇರಿಕೊಂಡು ದೇವತೆಗಳು ಹೇಗಿದ್ರೋ ಬ್ರಹ್ಮಾದಿ ದೇವತೆಗಳು ಹಾಗೆ ಕೇಳ್ತಾ ಇದ್ರು. ಬ್ರಹ್ಮ ರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಸ್ವತಃ ವೇದವ್ಯಾಸ ದೇವರು ವಿಶ್ವಕ್ಕೇನೆ ಜ್ಞಾನವನ್ನು ಕೊಟ್ಟಂತಹ ಭಗವದ್ ರೂಪ ಅದು. ಅದೇ ರೀತಿಯಲ್ಲಿ ಆಚಾರ್ಯರು ಗರುಡಶೇಷ ರುದ್ರಾದಿ ದೇವತೆಗಳಿಗೆ ಜ್ಞಾನ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದ್ರು. ಅವತ್ತವರು ದಿವಸ ಒಂದು ಕೇಳ್ತಾನೆ ಹೋಗ್ತಾ ಇದ್ರು. ಅವತ್ತೇನು ಮಾಡಿದ್ರಂತೆ, ಜನಗಳಿಗೆ ಆಚಾರ್ಯರ ಭಾಷ್ಯದ ಮಹಿಮೆ ಗೊತ್ತಾಗಲಿ ಅಂತ ಶೇಷದೇವರು ಹೋಗಬೇಕಾದ್ರೆ ತಮ್ಮ ರೂಪ ತೋರಿಸೋದ್ರಂತಷ್ಟೇ ಹೋಗ್ತಾ ಒಂದು ಕ್ಷಣ ರೂಪ ತೋರಿಸಿದರು. ಅದರ ಪ್ರಭಾವ ಹಾಗಾಯಿತು. ಆಚಾರ್ಯ ಹೇಳುತ್ತಾರೆ, ಆ ಶೇಷದೇವರ ಮೈಯಿಂದ ಬಂದ ಬೆಳಕು ಅಂತ ಹೇಳುತ್ತಾರೆ. ಶೇಷದೇವರ ಮೈಯಿಂದ ಬಂದ ಬೆಳಕು, ಅವರು ನಿತ್ಯ ಪಾಠಕ್ಕೆ ಬರ್ತಾ ಇದ್ರು ಅಂತ ಹೇಳಿದ ತಕ್ಷಣ ಜನಗಳಿಗೆ ಎಷ್ಟು ಆಶ್ಚರ್ಯವಾಯಿತು, ಆನಂದವಾಯಿತು ಅಂದರೆ, ಯಾವ ಆಚಾರ್ಯರ ಭಾಷ್ಯ ಪ್ರವಚನಾದಿಗಳನ್ನು ಸ್ವತಃ ಶೇಷದೇವರು ಕೇಳ್ತಾರೆ, ಅಂಥ ಪ್ರವಚನ ನಾವು ಕೇಳ್ತಾ ಇದ್ದೇವಲ್ಲ ಅಂತ ಹೇಳಿ ಅಷ್ಟು ಸಂಭ್ರಮದಿಂದ ಅವರು ಹೇಳಿದರಂತೆ. ನಿಜವಾಗಲೂ ಕೂಡ ಆಚಾರ್ಯರ ಮಹಿಮೆ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ಇವತ್ತು ನಾವು ದೊಡ್ಡವರು ಹೋದ ಜಾಗಕ್ಕೆ ಹೋದ್ರೆ ಇಂಥ ಜಾಗಕ್ಕೆ ನಾವು ಬಂದಿದ್ದೇವೆ ಅಂತ ಅನಿಸುತ್ತೆ. ಇವತ್ತು ಆಚಾರ್ಯರ ಭಾಷ್ಯ ಅವರು ಕೇಳೋ ಭಾಷೆ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ಎಷ್ಟು ಆನಂದವಾಗಬಹುದು. ಶ್ರೇಷ್ಠದೇವರು ಸಾಮಾನ್ಯರಲ್ಲ, 1000 ಹೆಡೆ ಅವರಿಗೆ, 2000 ನಾಲಿಗೆ, ಅವರಂತೆ ಪ್ರವಚನ ಮಾಡಲೇ ಇಲ್ಲ. ಶೇಷೋ ವ್ಯಾಖ್ಯಾನ ದೇವತಾ ಅಂತ ಹೇಳುತ್ತಾರೆ, ವ್ಯಾಖ್ಯಾನ ಕೌಶಲ ಅವರಿಂದ ಬರಬೇಕು. ಅಂಥವ್ರ ಆಚಾರವನ್ನು ಕೇಳ್ತಾರೆ, ಆಚಾರ ಭಾಷೆ ಹೇಗಿರಬೇಕು, ಅವರ ಪ್ರವಚನ ಹೇಗಿರಬೇಕು. ಇವರು 2000 ನಾಲಿಗೆ 1000 ಮುಖಗಳಿಂದ ಏನು ಹೇಳ್ತಾರೋ ಅದನ್ನು ಆಚಾರ ಒಂದೇ ಬಾಯಿಯಿಂದ ಒಂದೇ ಮುಖದಿಂದ ಹೇಳ್ತಾರೆ, ಅದು ಅವರ ಸ್ವಾರಸ್ಯ. ಆದ್ರಿಂದನೇ ಆಚಾರ್ಯರ ಹಿರಿಮೆ ಜಗತ್ತಿಗೆ ಗೊತ್ತಾಗಿ ಸಂಭ್ರಮ ಪಡ್ತಿದ್ದಾರೆ. ಬರೀ ಇಷ್ಟೇ ಅಲ್ಲ, ಆಚಾರ್ಯರು ಒಮ್ಮೆ ಚಾತುರ್ಮಾಸ್ಯಕ್ಕೆ ಅಂತ ಕೂತಿದ್ದರಂತೆ, ಅದು ತಿರುಪತಿ ಹತ್ರ ಕೂತಿದ್ದಾರೆ ಆಚಾರ್ಯ ಚಾತುರ್ಮಾಸ್ಯಕ್ಕೆ, ತಿರುಪತಿ ಹತ್ರ ಚಾತುರ್ಮಾಸ್ಯಕ್ಕೆ. ಅದು ಶ್ರೀ ವಿಜೇಂದ್ರ ಸ್ವಾಮಿಗಳು ಮಧ್ವಾರ್ಧ ಕಂಟಕೋದ್ಧಾರ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ, ಅದರ ಉಲ್ಲೇಖವನ್ನು ಮಾಡುತ್ತಾರೆ, ಪುರಾಣ ವಾಕ್ಯಗಳನ್ನು ಹೇಳುತ್ತಾರೆ. ಅಲ್ಲಿ ಸುವರ್ಣಮುಖರಿ ತೀರದೊಳಗೆ ಆಚಾರ್ಯ ಚಂದ್ರಶಿಲಾ ಅಂತ ಒಂದು ಸ್ಥಳ, ಎಕ್ಸಾಕ್ಟ್ ಪೊಸಿಷನ್ ಪ್ಲೇಸ್ ಕೂಡ ಹೇಳ್ತಾರೆ ಅವರು, ಚಂದ್ರಶಿಲಾ ಅಂತ ಸ್ಥಳ, ಅಲ್ಲಿ ಆಚಾರ್ಯ ಚಾತುರ್ಭಾಸ್ಯಕ್ಕೆ ಅಂತ ಕೂತಿದ್ದಾರೆ, ಪ್ರತಿನಿತ್ಯ ಯಥಾಪ್ರಕಾರ ಪಾಠ ಪ್ರವಚನ. ಆ ಕಾಲಕ್ಕೆ ಒಂದು ದಿವಸ ನೋಡಿದರೆ ಪಾಠ ಕೇಳಕ್ಕೆ ಬಂದವರು ಯಾರೋ ಅಲ್ಲ, ಶುಕಾಚಾರ್ಯರು ಬಂದಿದ್ದಾರಂತೆ. ಶುಕ ಶೋಷ್ಯತಿ ಸಚ್ಛಾಸ್ತ್ರಂ ಪದ್ಮತೀರ್ಥಾದಿಹಾಗತಃ, ಪದ್ಮ ಸರೋವರದಲ್ಲಿ ಶುಕಾಚಾರ್ಯರ ಸ್ಥಳ, ಅಲ್ಲಿಯಿಂದ ಆಚಾರ್ಯ ಪಾಠಕರು ಸುವರ್ಣಮುಖರಿ ತೀರಕ್ಕೂ ನಿತ್ಯ ಕೇಳಿ ಬರ್ತಾ ಇದ್ರಂತೆ. ಇದನ್ನ ವಿಜೇಂದ್ರ ಸ್ವಾಮಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲಿ ಶೇಷದೇವರು ಕೇಳಿದ್ರು, ಇಲ್ಲಿ ರುದ್ರದೇವರು ಕೇಳುತ್ತಾರೆ. ಇವರು ಭಾವಿ ಶೇಷ, ಇವರು ಭಾವಿ ಬ್ರಹ್ಮದೇವರ ಪ್ರವಚನ ಕೇಳಲಿಕ್ಕೆ ಭಾವಿ ಶೇಷದೇವರು ಬಂದು ಕೇಳ್ತಾ ಇದ್ದಾರೆ ಎಂಬುದು ವಿಶೇಷ. ಅದನ್ನ ಅರ್ಥ ಮಾಡಿಕೊಂಡ್ರೆ ಆಚಾರ ತಿರುಪತಿ ಹತ್ರ ಓಡಾಡಿದ ಒಂದು ವಿಶೇಷವಾದ ಪ್ರಸಂಗ. ತಿರುಪತಿ ಹತ್ತಿರ ಆಚಾರ ಹೊರಟಿದ್ದಾರೆ ಅಂದಮೇಲೆ ತಿರುಪತಿ ಸಂದರ್ಶನಾದಿಗಳು ಸ್ಪಷ್ಟ. ವಾದಿರಾಜಸ್ವಾಮಿ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಆನಂದ ತೀರ್ಥ ವರದೆ ದಾನ ವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಆನಂದ ತೀರ್ಥ ವರದೆ, ಆಚಾರ್ಯ ಅನುಗ್ರಹ ಮಾಡಿದವರು ಶ್ರೀನಿವಾಸನ ಶ್ರೀನಿವಾಸನ ಕೊಂಡಾಡಿದ ಮೇಲೆ ಆಚಾರ್ಯರಲ್ಲಿ ಸ್ಪರ್ಶನೆ ಮಾಡಿದ್ ಬಹಳ ಸ್ಪಷ್ಟ. ಅವರಿಗೆ ವಿವೇದ ಮಾಡತಕ್ಕಂಥ ಕಾರಣನೇ ಇಲ್ಲ. ಆಚಾರ್ಯರ ಅಲ್ಲಿ ತಿರುಚಾನೂರು ಇದೆಯಲ್ಲ, ಅದಕ್ಕೆ ಪದ್ಮ ಸರೋವರ, ಆ ಊರಿ ತಿರುಚಾನೂರು ಅಂತ ಹೆಸರು. ಅದು ಆಕ್ಚುಲಿ ಪುರಾಣ ವಾಕ್ಯ ಸರಿಯಾಗಿ ಹೊಂದುತ್ತದೆ, ಅದು ಶುಕನ ಊರು ಅಂತ ಹೆಸರು. ಅದು ಶುಕನ ಊರು, ಅದಕ್ಕೆ ಶ್ರೀ ಸೇರಿಸಿಬಿಟ್ರೆ ಶ್ರೀ ಶುಕನ ಊರು ಅಂತಾಯ್ತು. ಶ್ರೀನ ಹಿಂದಿ ತಮಿಳಿನವರು ತಿರು ಅಂತ ಮಾಡ್ತಾರೆ, ತಿರುಮಲ ಮಾಡಿದಾರಲ್ಲ, ತಿರುಮಲ. ಸೊ ತಿರು ಶುಕನ ಊರು ಆಯ್ತದೆ. ಅದು ನಮ್ಮ ಜನ ಬಾಯಿಲಿ ಬಂದ್ಬೋದು ತಿರುಚಾನೂರು ಅಂತ ಆಗೋಯ್ತು ಕೊನೆಗೆ, ಅದು ತಿರುಚಿ ತಿರುಚಿ ಕೊನೆಗೆ ತಿರುಚಾನೂರು ಅಂತ ಆಗೋಗಿದೆ. ಅದು ಶುಕಾಚಾರ್ಯರ ಸ್ಥಳ ಅಂತ ಹೇಳಿ ಪುರಾಣ ಪ್ರಸಿದ್ಧವಾದಂತಹ ಸ್ಥಳ. ಅಲ್ಲಿಂದ ಬಂದು ಕೇಳ್ಕೊಂಡು ಹೋಗ್ತಿದ್ರಂತೆ, ಅಂದ್ರೆ ದೇವತೆಗಳು ಹೇಗೆ ಬರ್ತಾ ಇದ್ದಾರೆ ಅಂತ ಹೇಳಿದ ಸಾಕ್ಷಿ. ಪದ್ಮನಾಭತೀರ್ಥ ನರಹರ ತೀರ್ಥ ಮೊದಲಾದವರು ಹೇಗೆ ದೇವತೆಗಳು ಅವರ ಅವತಾರ ಮಾಡಿ ಬಂದ್ರೆ ಇವರು ಮೂಲ ರೂಪದಲ್ಲೇ ಕೇಳಿದರು. ಶೇಷದೇವರು ಒಬ್ಬರೇ ಬಂದಿಲ್ಲ, ಸಸನಕಾದಿ ಮುನಿಹಿ, ಸನಕ ಸನಂದನ ಸನತ್ ಕುಮಾರ ಸನಂದನಾದಿಗಳ ಸಮೇತ ಬಂದು ಕೇಳ್ತಾ ಇದ್ದಾರೆ. ಅವರು ಮೂಲ ಪುರುಷರುಗಳು ಅರಲ ಕೂಡ, ಹಂಸನಾಮಕ ಪರಂಪರೆ ಬೆಳೆಸಿದಂತಹ ಯತಿಶೇಖರರು ಅವರು. ಆಜೀವ ಬ್ರಹ್ಮಚಾರಿಗಳು ಬಾಲ ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾದವರು, ಬಾಲ ಸನ್ಯಾಸಿಗಳಾದವರು ಸನಕಾದಿಗಳು ಅವರೆಲ್ಲ ಬಂದು ಕೇಳ್ತಾ ಇದ್ದಾರಂತೆ. ಎದೆಗಿಡಿ ಬಾಲ ಸನ್ಯಾಸಿಗಳು ಋಷಿಕೇಶ ತೀರ್ಥರು ಮೊದಲಾದವರು, ಮೇಲೆ ಬಾಲ ಸನ್ಯಾಸಿಗಳು ಸನಕಾದಿಗಳು, ಹೀಗೆ ಎಲ್ಲ ವಿಧವಾದಂತಹ ರೀತಿಯಲ್ಲಿ ಆಚಾರ ವೈಭವ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಆಗ ಅಲ್ಲಿಂದ ಹೋದ ಮೇಲೆ ಸನಕಾದಿಗಳೆಲ್ಲ ಶೇಷದೇವರನ್ನು ಕೇಳಿಕೊಂಡ್ರಂತೆ, ಸ್ವಾಮಿ ಏನಿದು ಆಶ್ಚರ್ಯ, ನೀವು ನೋಡಿದ್ರೆ ಸಹಸ್ರ ವದನಃ, 1000 ಮುಖದವರು, 2000 ನಾಲಿಗೆಯವರು, ಎಷ್ಟು ದೊಡ್ಡವರು ಅಂಥ ನೀವು ಆಚಾರ ಶಿಷ್ಯರಾಗದೇನೋ ದೊಡ್ಡದಲ್ಲ, ಆದರೆ ಪ್ರವಚನ ಅವರೇನು ಮಾಡ್ತಾನೆ ಇರ್ತಾರೆ ಆಚಾರ್ಯರು, ಅಂಥದ್ದು ಭೂಲೋಕ ಪ್ರತಿನಿತ್ಯ ಹೋಗಿ ಕೇಳ್ಕೊಂಡು ಬರ್ತೀರಲ್ಲ, ಇದೇನು ವೈಭವ ಅಂತ ಕೇಳುತ್ತಾರೆ. ಅದು ಏನಂತ ಭಾಷ್ಯ ಅಷ್ಟು ದೊಡ್ಡದ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಭಾಷ್ಯ ಅತ್ಯದ್ಭುತವಾದದ್ದು ಅಂತ ಹೇಳಿದರೆ, ಆಚಾರ್ಯರ ಭಾಷ್ಯ ಭಾರಿ ದೊಡ್ಡದಾಗಿತ್ತು. ನಮಗೆ ದೊಡ್ಡ ಕೋರ್ಸ್ ಅಂತ ಯಾವಾಗ ಗೊತ್ತಾಗುತ್ತೆ, ಕೆಲಸ ಯಾವುದು ಸಂಬಳ ಎಷ್ಟು ಅಂತ ಗೊತ್ತಾದ್ರೆ ಅವಾಗ ಗೊತ್ತಾಗುತ್ತೆ, ಅಲ್ಲಿವರೆಗೂ ದೊಡ್ಡ ಕೋರ್ಸ್ ಯಾರಿಗೆ ಗೊತ್ತಾಗೋದಿಲ್ಲ. ಇವತ್ತು ಸಂಬಳದ ಮೇಲೆ ಅಳಿತಾರೆ ಹೊರತು ಅಧಿಕಾರವಾಗಲಿ ಮತ್ತು ಹಿರಿಮೆಯಾಗಲಿ ಗೊತ್ತಾಗೋದು ಈ ಹಣಕಾಸುಗಳ ವ್ಯವಹಾರದೊಳಗೆ. ಅಂದಮೇಲೆ ಅದಕ್ಕೇನು ಫಲ ಅಂತ ಕೇಳುತ್ತಾರೆ. ಇಂಥ ನೀವಿಂಥದ್ದು ಕೇಳ್ತೀರಿ ಅಂದಮೇಲೆ ಏನು ಫಲ, ಬ್ರಹ್ಮಸೂತ್ರ ಭಾಷೆ ಶ್ರವಣ ಮಾಡಿದ್ದಕ್ಕೇನು ಫಲ? ಇವತ್ತು ನಾ ಯೋಚನೆ ಮಾಡಿರೋದಿಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮಂಥವ್ರು ಪದವಿ ಬರಬೇಕಾ, ಎಷ್ಟು ಮೇಲೆ ಪದವಿಯಲ್ಲಿದ್ದಾರೆ ಅವರು, ಅಂಥವರು ಕೇಳ್ತ ತತ್ಪಾದ ಪಂಕಜ ಮಹಾ ಸನತಾಮ ಬಾಪ ಶರ್ವಾದಿ ವಂದ್ಯಚರಣೋ ಯದಪಾಂಗಲೇಶಂ ಆಶ್ರಿತ್ಯ ಚಕ್ರಮುಖ ದೇವಗಣೇರ ಚಿಂತ್ಯವಾದಂಥ ಹಿರಿವ ಪಡೆದ ಮಹಾನುಭಾವರಿಗೆ ಇದೆಲ್ಲ ಏನು ಆಶ್ಚರ್ಯ ಅಂತ ಕೇಳಿದ್ರೆ ಹೇಳ್ತಾರೆ ನೋಡಿ ಆಚಾರ ಶಾಸ್ತ್ರವನ್ನು ಕೇಳೋದ್ರಿಂದ ಭೂಲೋಕದಲ್ಲಿ ಎಲ್ಲಾ ಸಿಗುತ್ತೆ. ಮೊದಲನೇದಿದೆ ಒಂದು ನಮ್ಮ ಪ್ರಕಾರ ಏನೂ ಸಿಗೋದಿಲ್ಲ, ನಾವು ತಿಳ್ಕೊಂಡಿತ್ತು ಎಲ್ಲಾ ಸಿಗುತ್ತೆ ಮೊದಲನೇದಾಗಿ. ಆದರೆ ಅದನ್ನು ಸಿಗುತ್ತೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸಿಗುತ್ತೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಕೇಳಿದರೆ ಕೃಷೇರಿವ ಫಲಾಲಕುಲಂ ವ್ಯವಸಾಯವನ್ನು ಮಾಡಿಬಿಡ್ತಾರೆ. ಫಸ್ಟ್ ಆಸ ಏನು ಬೆಳೆದು ಬಿಡ್ತಾರೆ ಜೋಳ ಅಂತದಲ್ಲಿ ಬೆಳೆದು ಹಾಕಿಬಿಡ್ತಾರೆ. ಆಮೇಲೆ ಏನಾಗುತ್ತೆ ಏನು ಬಂತು ಅಂತ ಕೇಳಿದರೆ ಸೊಪ್ಪು ಬಂತು ಹೊಟ್ಟು ಬಂತು ಯಾರು ಹೇಳ್ತಾರ? ಧಾನ್ಯ ಬಂತು ಅಂತ ಹೇಳುತ್ತಾರೆ. ಸೊಪ್ಪು ಹೊಟ್ಟು ಬಂತು ಅಂತ ಯಾರು ಹೇಳೋದಿಲ್ಲ, ಧಾನ್ಯ ಬಂತು ಅಂತ ಹೇಳುತ್ತಾರೆ. ಸೊಪ್ಪು ಹೊಟ್ಟು ಬರುತ್ತಾ ಇಲ್ಲೋ, ಬಂದೇ ಬರುತ್ತೆ. ಆದರೆ ಧಾನ್ಯ ಮುಖ್ಯ ಪ್ರಯೋಜನ. ಆಚಾರ ಶಾಸ್ತ್ರ ಓದಿದರೆ ನಾವು ಇಷ್ಟಪಟ್ಟ ಸ್ವರ್ಗಾದಿ ಭೋಗಗಳೆಲ್ಲ ಸಿಗುತ್ತೆ, ಆದರೂ ಹೇಳೋದಿಲ್ಲ ಯಾಕೆಂದ್ರೆ ಮೋಕ್ಷನೆ ಸಿಗುತ್ತಲ್ಲ ಅದಕ್ಕೆ ತಿನ್ನೇನು ಬೇಕು ಅಂತ ಹೇಳುತ್ತಾರೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ವೈಭವ ಇರಬೇಕು ಅದರೊಳಗೆ. ಅಂದ್ರೆ ಈ ಭೂಲೋಕದ ಸುಖ ಸಂಪತ್ತುಗಳನ್ನ ಶಾಸ್ತ್ರಕಾರ ಏನಂತ ಕರೆದಿದ್ದಾರೆ ಅಂದ್ರೆ ಅದು ಹೊಟ್ಟು ಅಂತ ಕರೆದಿದ್ದಾರೆ, ಸೊಪ್ಪು ಅಂತ ಕರೆದಿದ್ದಾರೆ ಅಷ್ಟೇ. ಧಾನ್ಯ ಅಂದ್ರೆ ವೈಕುಂಠ ಧಾನ್ಯ, ಇದೆಲ್ಲ ಸೊಪ್ಪುಗಳು. ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಸೊಪ್ಪು ತಿಂತ ಇದ್ದೇವೆ, ಧಾನ್ಯ ಬಿಟ್ಟೇ ಬಿಟ್ಟಿದ್ದೇವೆ. ಸೊಪ್ಪು ತಿನ್ನೋರು ಯಾರು ಅಂದ್ರೆ ಪಶುಗಳು. ಸೊಪ್ಪು ಬಳಸಿ ತಿನ್ನೋದಿಲ್ವಲ್ಲ, ಪಶುಗಳು ಅಂತ ಅರ್ಥ. ಅದಕ್ಕೇನೆ ಆಚಾರ್ಯ ಕೃಷ್ಣಾಮೃತ ಹೇಳ್ತಾರೆ, ತೇನರ ಪಶವೋ ಲೋಕೆ ಕಿಂತೇಷಾಂ ಜೀವಿತೆ ಫಲಂ ಏರ್ಲದಬ್ಧ ಹರೇರ್ ದೀಕ್ಷಾ ನಾಚಿತೋವಾ ಜನಾರ್ದನ. ಯಾರು ವೈಷ್ಣವ ದೀಕ್ಷೆ ಪಡೆದಿಲ್ಲ, ಸಾಕ್ಷಾತ್ ಭಗವಂತನಾದ ಶ್ರೀಹರಿಯನ್ನ ಪೂಜೆ ಮಾಡಿಲ್ಲ, ಅವರು ಪಶುಗಳು ಅಂತ ಕರೆದಿದ್ದ. ಅಂದ್ರೆ ಸೊಪ್ಪು ತಿನ್ನೋ ಸ್ವಭಾವ ಹೊರತು ಬೇರೆಯಲ್ಲ. ಭೂಲೋಕದ ಸುಖ ಶಾಸ್ತ್ರಕಾರ ಹೇಳ್ತಾರೆ ಸುಖನೇ ಅಲ್ಲ ಅಂತ ಹೇಳಿ. ಸುಖಾಭಾಸ ಇದು ಒಂದು ನಿಜವಾದ ಸುಖ ಅಂದ್ರೆ ಸ್ವರ್ಗಲೋಕದ ಸುಖ, ಇನ್ನೂ ನಿಜವಾದ ಸುಖ ಅಂದ್ರೆ ವೈಕುಂಠದ ಸುಖ. ಅದು ಒಂದು ಸ್ವರ್ಗಲೋಕದ ಸುಖವನ್ನೇ ಸುಖ ಅಲ್ಲ ಅಂತ ಜನ ಕರಿತಿರಬೇಕಾದ್ರೆ ಇನ್ನು ಭೂಲೋಕ ಸುಖ ಸುಖ ಹೇಗಾಗತ್ತೆ? ನಿಜವಾದ ಸುಖ ಅಂದ್ರೆ ವೈಕುಂಠ ಲೋಕದ ಸುಖ, ಅದು ಸಿಗಬೇಕು ಅಂತ ಬೇರೆ ಯಾವ ಕೋರ್ಸು ಸಿಗೋದಿಲ್ಲ. ಇವತ್ತು ಎಂ ಎಸ್ ಸಿ ಫಸ್ಟ್ ರ್ಯಾಂಕ್ ಡಾಕ್ಟರ್ ಅಂತ ಕರೆಯೋ, ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಆಗಬೇಕಾದ್ರೆ ಬಿ ಬಿ ಎಸ್ ಎ ಹೇಗೆ ಓದಬೇಕು, ಮೋಕ್ಷಕ್ಕೆ ಹೋಗಬೇಕಾದ್ರೆ ಬೇರೆ ದಾರಿ ಇಲ್ಲ. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯನೇ ಟೆಕ್ಸ್ಟ್ ಬುಕ್ಕೆ ಹೊರತು ಇನ್ನು ಓದಿದ್ರು ವೈಕುಂಠಕ್ಕೆ ಹೋಗೋದಿಲ್ಲ. ಪೇಪರ್ನಲ್ಲಿ ವೈಕುಂಠ ಯಾತ್ರೆ ಮಾಡಿದ್ರು ಬರಿಸ್ಕೋಬಹುದೇ ಹೊರತು ನಿಜವಾಗ್ಲೂ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೊಂದೇ ಕೋರ್ಸು, ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅದಕ್ಕೆ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಬರೆದ್ರು ಅಂತ ಹೇಳಿದ್ರೆ ಮೋಕ್ಷದ ದಾರಿ ತೋರಿಸಿರು ಅಂತ ಅರ್ಥ. ಮೋಕ್ಷಕ್ಕೆ ಹೋಗತಕ್ಕಂಥ ಉಪಾಯವನ್ನ ಡೈರೆಕ್ಟ್ ನಮ್ಮ ಎದುರಿಗಿಟ್ಟರೆ ಹೇಗೋ ಹಾಕಿ. ಈಗ ನಮ್ಗೆ ಅರ್ಥ ಆಗುತ್ತೆ ಏನು ಭಾಷ್ಯ ಅಂದ್ರೆ ಯಾತಕ್ಕೆ ಏನು ಮಹತ್ವ ಅಂತ ಕೇಳಿದ್ರೆ ವೈಕುಂಠದ ದಾರಿ ತೋರಿಸ್ತಕ್ಕಂಥ ಗ್ರಂಥ. ಅದಕ್ಕೆ ಅಷ್ಟು ವಿಶಿಷ್ಟವಾದಂತಹ ಸಿದ್ಧಿಯನ್ನ ಅವರು ಪಡೆದಿದ್ದಾರೆ. ಇದು ವಿಶೇಷವಾಗಿ ಆಚಾರ್ಯ ಹಿರಿಮೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಸುಕಾಲ, ಇದು ಒಂದು ಸಕಾಲ ಕೂಡ ಹೌದು. ಅಂಥ ವೈಕುಂಠ ಲೋಕವನ್ನ ಹೊಂತಾರೆ ಅಂತ ಹೇಳಿದಾಗ ಅಂದರಂತೆ ವೈಕುಂಠದಲ್ಲಿ ಏನಿರುತ್ತೆ ಅಂತ ಮುಂದಿನ ಪ್ರಶ್ನೆ. ಏನು ಮಹಾ ವೈಕುಂಠದಲ್ಲಿರುತ್ತೆ ಅಂತ ಪ್ರಶ್ನೆ ಆ ವರ್ಣನೆ ಮಾಡ್ತಾರೆ. ವೈಕುಂಠ ವರ್ಣನೆ ಅಜಿ 11ನೇ ಸರ್ಗ ಪೂರ್ತಿ ವೈಕುಂಠ ವರ್ಣನೆ. ಅಲ್ಲೇನಿರುತ್ತೆ ಅಂತ ಕೇಳಬೇಕಾದ್ರೆ ವಾದಿರಾಜ ಸ್ವಾಮಿ ವೈಕುಂಠ ವರ್ಣನೆ ಕೇಳಬೇಕಷ್ಟೇ. ಅವರ ವೈಕುಂಠ ವರ್ಣನೆ ಈ ಭಾಗ ವಿಷ್ಣು ರಹಸ್ಯಾದಿಗಳ ಭಾಗ ಕೇಳಿದಾಗ ಗೊತ್ತಾಗುತ್ತೆ. ಅದ್ರ ತುಂಬಾ ವಿಸ್ತಾರ ವರ್ಣನೆ ಮಾಡ್ತಾರೆ. ಅಲ್ಲಿ ಮನೆಗಳು ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಮನೆಗಳು ಹೇಗಿರುತ್ತೆ, ಇಕ್ಕಟ್ಟೇ ಇಲ್ಲವಂತೆ, 10x10 ಅವೆಲ್ಲ ಮನೆಗಳಿಲ್ಲ, 20x30 ಇಲ್ಲೇ ಇಲ್ಲ. ಅದರೊಳಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಇಷ್ಟೇ ಅಲ್ಲಿ ಸೈಟ್ ಅಂದ್ರೆ ನಿಮ್ಮಿಷ್ಟು ಪ್ರಕಾರ ಅಷ್ಟೇ. ಛಾಯ್ಸ್ ನಿಮಿದೆ ಏನು ಇಲ್ಲ ಅದರೊಳಗೆ. ಅಷ್ಟು ಸುಖಭರಿತವಾದದ್ದು, ಜನ ನಿಬಿಡ. ಎಷ್ಟು ಜನ ಬರೀ ಬ್ರಹ್ಮದೇವರೇ ಅನಂತ ಇರ್ತಾರಂತಲ್ಲಿ, ಇಲ್ಲಿ ಒಬ್ಬ ಬ್ರಹ್ಮದೇವರಿಗೆ ಅನಂತ ಬ್ರಹ್ಮದೇವರು ಇರ್ತಾರೆ. ಮುಕ್ತರಾದವರೆಲ್ಲ ಅನಂತ ಶೇಷದೇವರು, ರುದ್ರದೇವರು ಇರೋದಿಲ್ಲ. ಯಾಕೆ ಶೇಷಪದಿತ್ತಂದ್ರೆ ಮುಕ್ತರಾಗೋದಲ್ಲಿ, ಅಲ್ಲಿ ವಾಯುದೇವರು ಇರೋದಿಲ್ಲ, ಬ್ರಹ್ಮಪದಿವನ್ನು ಮುಕ್ತರಾಗಿರ್ತಾರೆ. ಆದ್ದರಿಂದ ಬ್ರಹ್ಮದೇವರು, ಶೇಷದೇವರು, ಗರುಡದೇವರು ಅನಂತಾನಂತ ಸಂಖ್ಯೆಯೊಳಗೆ. ಇನ್ನು ಉಳಿದ ಮುಕ್ತರ ಸಂಖ್ಯೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನಂತಾನಂತ ನಮಗೆ ಸ್ವಲ್ಪ ಗಲಾಟೆ ಆಗುತ್ತೆ. ಇಲ್ಲಿ 60-70 ಲಕ್ಷಕ್ಕೆ ಬೆಂಗಳೂರು ಒದ್ದಾಡೋಗ್ತಾರೆ, ನಾನು ಅನಂತ ಅಂತೀರಾ ಅಂತ ಕೇಳಿದರೆ ಅದೇ ಅವಕಾಶವಂತೋ ನಹಿಪೂರಿಯಂತೆ. ಆ ವೈಕುಂಠ ಲೋಕದ ವೈಶಿಷ್ಟ್ಯ ಏನು ಅಂತ ಕೇಳಿದರೆ ಎಷ್ಟು ಅನಂತ ಇದ್ರೂ ಕೂಡ ಫ್ರೀಯಾಗಿರ್ಬೋದಂತ, ಯೋಚನೆ ಇಲ್ಲ, ಯಾವಾಗಿರ್ಬೋದು, ಎಲ್ಲರೂ ಕೂಡ ಒತ್ತಾಟ ದಿಕ್ಕಾಟ ಏನೇನೂ ಇಲ್ಲ ಅಂತ ಅಪೂರ್ವವಾದಂತಹ ಸ್ಥಳ ವೈಕುಂಠ. ಅಲ್ಲಿಯ ಮನೆಗಳು ಎಷ್ಟು ಎತ್ತರ ಇರುತ್ತೆ ಅಂತ ಕೇಳಿದರೆ ಆಕಾಶ ಮುಟ್ಟಬೇಕಂತ ಆತರ, ಗಗನಚುಂಬಿ ಕಟ್ಟಡ ಅಂತ ಕಟ್ಟಡ ಅಂತ ಹೇಳ್ತಿರ್ತಾರಲ್ಲ, ಆ ರೀತಿ ಇರುತ್ತೆ ಎಲ್ಲ ಕಡೆ. ಅಂಥದ್ದು ಇಷ್ಟಪಟ್ಟಾಗೆ ಒಂದೇ ಸೊಂದು ಬೇಕಾದ್ರೆ ಸಿಗುತ್ತಬೇಕಾದ್ರೆ ನಿಮಗೆ ಒಂದೇ ಸಹಾಯ ಬೋರ್ ಹೊಡಿಬೇಕಾದಿಲ್ಲ, ಬೇರೆ ಮನೆ ತಗೋಬೇಕಾದ ಕಾರಣ ಇಲ್ಲ. ಅದೇ ಯಾವ ಶೇಪ್ ಬೇಕಾದ್ರೆ ತಗೊಳ್ಳೋದು, ಏನು ಬೇಕಾದ್ರೂ ಆಗುತ್ತೆ. ಚಿಂತೆ ಮಾಡಿದ್ದೆಲ್ಲ ಸಿಗಬೇಕಲ್ಲಿ. ಏನು ಆಭರಣಗಳು, ಇವತ್ತು ಆಭರಣಗಳ ಕಾನ್ಸೆಪ್ಟೇ ಇಲ್ಲ. ಎಲ್ಲ ಶ್ರೀ ಗೋಲ್ಡ್ ಕಾಲ ಇದು ಒಂದು ನಿಜವಾದ ಅರ್ಥದಲ್ಲಿ. ಆಭರಣಗಳು ಸುರಿ ಮಳೆ ಆಪಾದ ಮೌಲಿ ಪರ್ಯಂತ ಆಭರಣಗಳು. ಎಂಥ ವೇಷ ಬೇಕಾದ್ರೆ ಅಂಥ ವೇಷ, ಎಂಥ ರೂಪ ಬೇಕಾದ್ರೆ ಅಂಥ ರೂಪ, ಎಷ್ಟು ಆನಂದ ಬೇಕಾದ್ರೆ ಅಷ್ಟು ಆನಂದ, ಆನಂದವಾಗಿರಬಹುದು. ಇಂಥ ಒಂದು ಲೋಕ ಅದು. ಅಲ್ಲಿಯ ಎಲ್ಲ ಜನಗಳು ಸ್ತ್ರೀ ಪುರುಷರಾಗಿ ವಿಹಾರ ಮಾಡ್ತಾರೆ ಅಂತ ವರ್ಣನೆ ಮಾಡ್ತಾ ಅನೇಕರಿಗೆ ಸ್ವರ್ಗಾದಿ ಸುಖಗಳ ವರ್ಣನೆ ಕೇಳಿದಾಗ ಸ್ತ್ರೀಭೋಗಾದಿಗಳ ಬಗ್ಗೆ ಕೇಳಿರ್ತಾರೆ. ವೈಕುಂಠದಲ್ಲಿ ಇರುತ್ತಾ ಅಂತ ಕೇಳಿದ್ರೆ ಅಪೇಕ್ಷೆ ಇದ್ದವರಿಗೆ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವರ್ಣನೆ ಮಾಡ್ತಾ ಇದ್ದಾರೆ. ಕಾವ್ಯದಲ್ಲಿ ಶೃಂಗಾರ ಇರಬೇಕಾದದ್ದು ಒಂದು ಪದ್ಧತಿ. ಸುಬದ್ಧ ವಿಜಯ ಶುದ್ಧ ಯತಿಗಳ ಚರಿತ್ರೆ ಹೇಳತಕ್ಕಂಥ ಭವ್ಯವಾದ ಪವಿತ್ರವಾದ ಕಾವ್ಯ. ಶೃಂಗಾರಕ್ಕೆಲ್ಲೂ ಅವಕಾಶ ಇಲ್ಲ. ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಶೃಂಗಾರವನ್ನ. ಅದು ಲಲಿತ ಶೃಂಗಾರ, ವಿಶಿಷ್ಟವಾದ ಶುದ್ಧ ಶೃಂಗಾರವನ್ನು ವರ್ಣನೆ ಮಾಡ್ತಾ ಮುಂದೆ ಇವರು ಉಳಿದವರ ಮನೆಯೆಲ್ಲ ಹೀಗಿರಬೇಕಾದ್ರೆ ದೇವ್ರ ಮನೆ ಆಗಿರ್ಬೇಕು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಉಳಿದವರ ಮನೆ ಇರಬೇಕು. ಈ ಉಳಿದವರ ಮನೆಗಳೇ ಹೀಗಿದ್ರೆ, ಮುಕ್ತ ಸಾಮಾನ್ಯ ಜನರ ಮನೆಗಳೇ ಹಾಗಿದ್ರೆ ಪರಮಾತ್ಮನ ಮನೆ ಆಗಿರಬಹುದು. ಯಾರ್ದೋ ಮನೆಗೆ ಹೋಗಿರ್ತಾರೆ ಜನಗಳು, ಪಾಪ ಏನ್ ಮಾರ್ಬಲ್ ಗೀರ್ಬಲ್ ಎಲ್ಲ ಹಾಕಿಬಿಟ್ಟಿರ್ತಾರೆ. ಹಾಲೆ ಹೀಗಿದೆ, ಡೈನಿಂಗ್ ಹಾಲೆ ಹೀಗಿದೆ, ಡ್ರಾಯಿಂಗ್ ರೂಮೇ ಹೀಗಿದೆ, ದೇವ್ರ ಮನೆ ಹೇಗಿರುತ್ತೋ ಅಂತ ಹೋಗ್ತಾರೆ. ದೇವ್ರ ಮನೆನೇ ಇರೋದಿಲ್ಲ ಅಂತ ಕಾಲ ಇರುವಂತ, ದೇವ್ರ ಮನೆನೇ ಇಲ್ಲದ ಮನೆ ಕಟ್ಟಿಸ್ತ ಕಾಲ ಇರುವಂತ. ವೈಕುಂಠ ಲೋಕದಲ್ಲಿ ಹಾಗಲ್ಲ. ಅದು ಹೇಗಿರುತ್ತೆ ಅಂತ ಕೇಳಿದರೆ, ಇಡೀ ನಕ್ಷತ್ರ ಮಂಡಲದ ಮಧ್ಯೆ ಚಂದ್ರಮಂಡಲ ಹೊಡೆದ ಹೊಡಿತಾ ಇರುತ್ತೆ ಅಂತ ಹೇಳ್ತಾರೆ. ಉಳಿದವರ ಮನೆಗಳೆಲ್ಲ ನಕ್ಷತ್ರ ಮಂಡಲ ಇದ್ದ ಹಾಗೆ ಪರಮಾತ್ಮನ ಮಂದಿರ ಪೂರ್ಣ ಚಂದ್ರಮಂಡಲ, ಈ ಭೂಲೋಕದ ಚಂದ್ರ ಅಲ್ಲ, ನಿಷ್ಕಲಂಕವಾಗಿರ್ತಕ್ಕಂಥ ಚಂದ್ರಮಂಡಲ ಹೊಡಿತಾ ಇರುತ್ತೆ. ಅದರ ವೈಭವನೇ ವೈಭವ. ಅಲ್ಲಿರ್ತಕ್ಕಂಥ ಡೆಕೋರೇಷನ್ ವರ್ಣನೆ ಮಾಡ್ತಾರೆ. ಪಶುಪ ಎಲ್ಲ ವನಗಳು, ಶೃಂಗಾರದ ವನಗಳು ಎಲ್ಲಿ ನೋಡಿದ್ರು ಕೂಡ ಪಶು ಪಕ್ಷಿಗಳ ಚಿತ್ರ. ಆರ್ಟಿಫಿಷಿಯಲ್ ಕೂಡ ಹೇಗಿರುತ್ತೆ ಅಂತ ಕೇಳಿದ್ರೆ, ನಿಜವಾದ ಪಕ್ಷಿ ಅಂತ ಹತ್ರ ಹೋಗಿ ನೋಡೋವರೆಗೂ ಗೊತ್ತಾಗ್ತಿರಲಿಲ್ಲ ಅಲ್ಲ ಅಂತ ಹೇಳಿ ಅಂತ ಸಹಜ ಸೌಂದರ್ಯದ ವಸ್ತುಗಳನ್ನು ಮಾಡಿರುತ್ತಾರೆ. ಎಲ್ಲ ವಿಧವಾದ ವೈಭವ. ವೈಕುಂಠದಲ್ಲಿ ಕೆಲವು ಇಲ್ಲದ ಪದಾರ್ಥಗಳಿವೆ. ಆಸ್ಪತ್ರೆನೇ ಇಲ್ಲ ವೈಕುಂಠದೊಳಗೆ. ರೋಗಿಗಳಿದ್ದಿರ್ತಾರೆ ಆಸ್ಪತ್ರೆ, ಆಸ್ಪತ್ರೆಗಳೇ ಇಲ್ಲ, ಕೆಟ್ಟ ಪದಾರ್ಥಗಳಿಲ್ಲ, ಅಲ್ಲಿ ಸಿನಿಮಾ ಗಿನಿಮಾ ಇರೋದಿಲ್ಲ. ಅದಕ್ಕೆ ಜನ ಅಯ್ಯೋ ಹಾಗೆ ಬೋರ್ ಆಗ್ಬೋದು ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ಅಲ್ಲಿ ಹೇಳ್ತಾರೆ ಸಿನಿಮಾ ನಾಟಕ ಬೇಕಾಗಿಲ್ಲ, ಇಷ್ಟಪಟ್ಟಿದ್ದು ಕಾಣುತ್ತೆ. ತಿನ್ನ ಸಿನಿಮಾ ನಾಟಕ ಬೇಕಾವ್ರಿಗೆ, ಈಗ ಏನ್ ಬೇಕು ಬಾಬಾದ ದೃಶ್ಯ ಕಾಣಬೇಕೋ ಕಾಣ್ತಾರೆ, ಬೇಕಾದ್ರೆ ಏನ್ ಅಂದ್ಕೊಂಡು ಕಷ್ಟ ಕಾಣುತ್ತವ್ರಿ. ಅಂಥದ್ದು ಕೆಟ್ಟ ಯಾವುದು ಕಾಣೋದಿಲ್ಲ. ಮತ್ತೆ ಅದು ವಿಶೇಷ, ಈ ದೂರದರ್ಶನ ಏನ್ ಬೇಕಾದ್ರೆ ಕಾಣುತ್ತೆ, ಹಾಗೆಲ್ಲ ಕಾಣೋದಿಲ್ಲ. ಅಲ್ಲಿ ಬರೀ ಸಾತ್ವಿಕ, ಬರೀ ಶುದ್ಧ, ಬರೀ ವಿಹಿತ ಮಾತ್ರ, ಕೆಟ್ಟದ್ದೇನೂ ಕಾಣೋದಿಲ್ಲ. ಇವತ್ತು ನಮ್ಮ ಜನಕ್ಕೆ ವೈಕುಂಠ ವರ್ಣನೆ ಕೊನೆಗೊಂದು ಮಾತು ಹೇಳ್ತಾರೆ, ಎಲ್ಲ ಹೇಳೋದಕ್ಕಾಗೋದಿಲ್ಲ. ದೇವರು ಆರಾಮ ಕಾಣ್ತಾ ಇರ್ತಾನೆ, ಶಾಸ್ತ್ರ ಪರಂಪರೆ ತುಂಬಿ ತುಳುಕ್ತಾ ಇರುತ್ತೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಒಂದೇ ಮಾತನ್ನು ಹೇಳ್ತಾರೆ, ಎಂ ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇತ್ತೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಃ ಕೋ ವಿಭವಾತಿರೇಕಃ. ಆ ಒಂದು ಶ್ಲೋಕ ಕೇಳಿದ್ರೆ ಸಾಕು ನಮಗೆ. ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್, ಆನಂದವಾಗಿರ್ತಾನೆ. ಜೊತೆಗೆ ಏನಾದರೂ ಬೇಕು ಅಂದ್ಕೊಂಡ್ರೆ ಕಷ್ಟ ಸಿಗುತ್ತಂತೆ ಇಮ್ಮಿಡಿಯೇಟ್ ಆಗಿ. ಸಂಕಲ್ಪ ಮಾತ್ರ ಅನ್ಕೊಳ್ತಾ ಇರ್ಲಿಕ್ಕೆ ಸಿಗುತ್ತೆ, ಅದು ಬಹಳ ಆಶ್ಚರ್ಯ. ಮತ್ತು ಪೂರ್ಣ ಸಿಗುತ್ತೆ, ಪೈಸೆ ಕೊಡಬೇಕಾಗಿಲ್ಲ, ಮತ್ತೆ ವೇಟ್ ಮಾಡೋದು, ಆರ್ಡರ್ ಕೊಟ್ಟು ವೇಟ್ ಮಾಡೋದು, ಅಡ್ವಾನ್ಸ್ ಕೊಡೋದು ಏನೂ ಇಲ್ಲ. 100% ಫ್ರೀ, ಇಷ್ಟಪಟ್ಟ ಸಿಗುತ್ತೆ, ಬೇಕಾದಿರುತ್ತೆ ಸಾಕಾರ ಹೋಗುತ್ತೆ. ಇಲ್ಲಿ ಊಟ ಮಾಡೋದು ಪದ್ಧತಿ ಕೆಲಸ, ತಟ್ಟೆ ತೊಳ್ಕೊಳ್ಬೇಕಲ್ಲಪ್ಪ, ಕೈ ತೊಳ್ಕೊಳ್ಬೇಕಲ್ಲ ಪ್ರಾಬ್ಲಮ್ ಏನು, ಹೇಗೆ ಬೇಕೋ ಹಾಕಿ, ಇಷ್ಟಪಟ್ಟಾಗಿರ್ತಾರಂತೆ. ಹೇಗೆ ಏನು ಅಂದ್ಕೊಂಡ್ರೆ ಹಾಕಿ, ಯಾವ ರೂಪ ಬೇಕಾದ್ರೆ ಆ ರೂಪ, ಹಾಡ್ಬೇಕಾದಷ್ಟು ಹಾಡ್ಬಿಡುವ, ಹಕ್ಕಿ ರೂಪ ತಗೊಂಡು ಹಾಡ್ಬಿಡುವ ಬೇಕಾದ್ರೆ. ಅಂದ್ರೆ ಒಂದೊಂದು ರೂಪ ಅವ್ರಿಗೆ ಇದ್ದೇ ಇರುತ್ತೆ ಸ್ವರೂಪ, ಇಷ್ಟಪಟ್ಟ ರೂಪ ತಗೊಳಕ್ಕೆ ಬರುತ್ತೆ. ಒಟ್ಟು ದಿನ ಚಾಯ್ಸ್ ಅಷ್ಟೇ, ಏನು ಬೇಕಾದ್ರೂ ಸಿಗುತ್ತೆ. ಮತ್ತೆ ಅಮೆರಿಕಾದ ದೇಶಗಳಿಗೆ ಯಾಕೆ ಜನ ಹೋಗ್ತಾರೆ ಅಂದ್ರೆ ಅಲ್ಲಿ ಭಾರಿ ಸೌಲಭ್ಯ ಇದೆ ಅಂತ ಕೇಳಿರ್ತಾರೆ, ತಕ್ಷಣ ಹೊರಟುಬಿಡ್ತಾರೆ. ಸಣ್ಣ ಹುಡುಗಿ ಬಾಯ್ಪಾಠ ಮಾಡಿಸ್ತಾರೆ, ಏನ್ ಮಾಡ್ತಿ, ಅಮೆರಿಕಾ ಹೋಗ್ತೇನೆ ಅಂತ ಹೇಳ್ಬೇಕು. ಇವ್ರಿಗೆ ಆನಂದವೇ ಆನಂದ, ಅಮೆರಿಕಾ ಹೋಗ್ತಾನೆ ಜೈಲಿಗೆ ಹೋಗ್ತಾನೆ, ಯಾರಿಗೆ ಗೊತ್ತಾ, ನಾಳೆ ಅಂತೂ ಆನಂದವೇ ಆ ಮಾತು ಕೇಳಿ ಆನಂದ ಪಡ್ತಾರೆ. ಓ ನಮ್ಮ ಹುಡುಗ ಏನೋ ಓದ್ತಿ, ಏನೋ ಓದ್ತಿ ಎಂಬ, ಓ ಕಂಪ್ಯೂಟರ್ ಓದ್ತಾನೆ, ಸೈ ಇದನ್ನ ಓದ್ತಾನೆ ಅಂತ ಆನಂದವೇ ಆನಂದ. ಶಾಸ್ತ್ರ ಹೇಳ್ತದೆ ಎಂತ ಯೋಚನೆ ಮಾಡ್ತಿದ್ದೀರಿ. ಮತ್ತೆ ಅಮೆರಿಕಕ್ಕೆ ಹೋಗೋ ಭಾವನೆ ನಿಮಗೆ ಬಂತು, ಅಲ್ಲೇನು ಹಸಿವಾಗೋದಿಲ್ಲ ಅಂತೇನಿಲ್ಲ. ಅಲ್ಲೂ ಬಾಯಾರಿಕೆ ಇದೆ, ಅಲ್ಲೂ ಹಸಿವೆ ಇದೆ, ಅಲ್ಲೂ ದುಃಖ ಇದೆ, ಅಲ್ಲೂ ರೋಗಿಗಳಿದ್ದಾರೆ, ಜಾಸ್ತಿನೇ ಇದ್ದಾರೆ, ಬೇಕಾದ ಸಾಯ್ತಿ ಎಲ್ಲ ನಡೆದೋಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಅಷ್ಟಕ್ಕೇರಿ ಹೋಗಬೇಕು ಅಂತ ಇಷ್ಟಪಡ್ತೀರಲ್ಲ, ವೈಕುಂಠ ಲೋಕದಲ್ಲಿ ದೋಷಗಳೇ ಇಲ್ಲ, ಆನಂದಮಯವಾದ ಜಾಗ ಅದು ಒಂದು. ಆ ವರ್ಣನೆ ಕೇಳಿದ ಯಾರೂ ಕೂಡ ವಿ ದೇಶಕ್ಕೆ ಹೋಗ್ತೇನೆ ಅಂತ ಹೇಳೋದಿಲ್ಲ, ವಿದೇಶಕ್ಕೆ ಹೋಗ್ತೇನೆ ಅಂತ ಹೇಳುತ್ತಾರೆ. ಅಲ್ಲ ಒಂದೇ ಆಯ್ತಲ್ಲ ಅಂತ ನಮ್ಮ ಪ್ರಶ್ನೆ. ವಿ ಅಂದ್ರೆ ನಮ್ಮ ದೇಶ ಬೇಕಾದ್ರೆ, ವಿ ದೇಶ ಅಂದ್ರೆ ಬೇರೆ ದೇಶ, ಅಲ್ಲಿ ವಿ ದೇಶ ಅಂದ್ರೆ ವಿ ಅಂದ್ರೆ ವಿಷ್ಣು ಅಂತ ಅರ್ಥ. ವಿಷ್ಣು ದೇಶ ಅಂತ ಹೇಳಿದ್ರೆ ವೈಕುಂಠಕ್ಕೆ ಹೋಗ್ತೇವೆ ಅಂತ ಹೇಳಬೇಕು ಹೊರತು ಸಾಮಾನ್ಯರ ಉದ್ದೇಶ ವಿದೇಶಕ್ಕೆ ಹೋಗೋದು. ರಾಘವೇಂದ್ರ ಸ್ವಾಮಿಗಳು ಅಂತವರ ಉದ್ದೇಶ ಆ ವಿದೇಶಕ್ಕೆ ಹೋಗೋದು, ವಿಷ್ಣು ದೇಶಕ್ಕೆ ಹೋಗೋದೇ ಹೊರತು ಮತ್ತೊಂದಲ್ಲ. ನಮ್ಮ ಹುಡುಗರು ತಪ್ಪಲ್ಲ, ಅವ್ರು ಹೇಳಿ ಹೇಳಿ ಹಾಗೆ ಮಾಡಿಬಿಟ್ಟಿದ್ದೇವೆ ನಾವೀಗ. ಅದೇ ಮಧ್ವೀಜ ಹೇಳಿದ್ರೆ ಮನೆಯೊಳಗೆ, ಸುಮಧ್ವೀಜ ಹೇಳ್ತಾ ಇದ್ರೆ ಓ ವೈಕುಂಠದ ಕಾನ್ಸೆಪ್ಟ್ ಬರುತ್ತವ್ರೆ. ಇಲ್ಲೇ ಹೋದ್ರೆ ಭೂಲೋಕದೊಳಗೆ ಕಷ್ಟಪಟ್ಟು ಯಾಕೆ ಹುಡುಗ ಓದ್ತಾರೆ, ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ, ಕಷ್ಟಪಟ್ಟು ಓದ್ತಾರೆ. ಇವತ್ತು ಶಾಸ್ತ್ರ ಯಾವಾಗ ಓದ್ತಾರೆ ಅಂತ, ಒಳ್ಳೆ ಪುರುಷಾರ್ಥ ಸಿಗುತ್ತೆ ಅಂತ ಹೇಳಿದ್ರೆ ಆಗ ಓದ್ತಾರೆ. ಜನಕ್ಕೆ ಗೊತ್ತಿ, ಬರೀ ಕಷ್ಟಪಡೋದು ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ರಲ್ಲ, ಓದೋದಿಲ್ಲ ಯಾರು ಕೂಡ. ಮಡಿ ಮಾಡಬೇಕು, ಭಾರಿ ಕಷ್ಟಪಡಬೇಕು, ಏಕಾಶಿ ಬಗ್ಗೆ ದುಃಖದ ಅಷ್ಟಕ್ಕೆ ಮಾತ್ರ ಓಡ್ತೇವೆ. ಲೇಟಾಗಿ ಊಟ ಮಾಡಿ ಬೆಟ್ಟು ಕಾಫಿ ಕುಡಿಯೋಗಿಲ್ಲ, ಬರೀ ಮೈನಸ್ ಪಾಯಿಂಟ್ ಎಲ್ಲ ಹೊರಡುತ್ತೆ ಹೋಗ್ತೇವಲ್ಲ, ಇದೇನು ಗ್ರಹಚಾರ ಅಂತ ಬಿಟ್ಟು ಬಿಡ್ತಾರೆ. ಇದ್ರ ಏನ್ ಬೆನಿಫಿಟ್ ಏನೋ ಹೇಳಬೇಕು ಆಮೇಲೆ. ನಮ್ಮ ಹುಡುಗ ಬೆಳಿಗ್ಗೆ 6 ಗಂಟೆ ಹೋಗ್ತಾನೆ, ರಾತ್ರಿ 12ಕ್ಕೆ ಬರ್ತಾನೆ, ಮನೆಯಲ್ಲೇ ಇರೋದಿಲ್ಲ, ಟೂರ್ ಹೋಗ್ತಾನೆ, ಎಲ್ಲ ಹಿಡಿತಾ ಜನ ಏನಂತಾರೆ, ಕರಿದ್ರೆ ಕೆಲಸ ಬಿಡಿಸಿಬಿಡಿ ಅಂತ ಹೇಳ್ತಾರೆ. ಏ ಬಿಡಿಸೋದಿಲ್ಲ, 2 ಲಕ್ಷ ಸಂಬಳ ಕೊಡ್ತಾರೆ ಅಂತ ಅಷ್ಟ ದಿವಸ ಅಲ್ಲೇ ಇರಲಿ ಬಿಡು ಅಂತ ಹೇಳಿದಂತೆ ಅಷ್ಟ. ಅಂದ್ರೆ ನಾವು ಏನ್ ಹೇಳ್ತೇವೆ ಗೊತ್ತಾ, ಬೈನಸ್ ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೇವೆ ಜನಗಳಿಗೆ. ನಾವು ಏನು ದುಃಖ ಪಡ್ತೇವೆ ಅದನ್ನು ಹೇಳ್ತಾ ಅದನ್ನು ಹೇಳಬಾರದು. ವೈಕುಂಠದ ಏನು ಸಿಗುತ್ತೆ ಹೇಳ್ಬೇಕಲ್ಲ. ವೈಕುಂಠ ವರ್ಣನೆ ಕೇಳಬೇಕು ಅಂತಿದ್ರೆ ತೈತರಿಯ ಉಪನಿಷತ್ತು ಕೇಳಬೇಕು. ಅಲ್ಲಿ ಹ್ಯಾ ವೈಕುಂಠ ಲೋಕದ ಆನಂದದ ಒಂದು ಮಿನಿಮಮ್ ಹೇಳ್ತಾರೆ, ಮಿನಿಮಮ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತಾರಲ್ಲ, ಹಾಗೆ ಬೇಸಿಕ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಸಿಸ್ಟಮ್ ಬರುತ್ತೆ ಅಂತ ಹೇಳ್ತಾರಲ್ಲ,